ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ. ಒಲಿಮೆಯ ಶ್ರೋತೃ ಬಾಂಧವರೇ, ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರ ಮಾಡುವ ದೈವಾನ್ವೇಷಣೆ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಮ್ಮೆಲ್ಲರನ್ನು ಸಂತೋಷದಿಂದ ಆಹ್ವಾನಿಸುತ್ತೇವೆ. ಸ್ವರೂಪನಾದ ದೇವರ ಪರಿಶುದ್ಧ ವಾಕ್ಯಗಳು ಪ್ರತಿಯೊಬ್ಬರಿಗೂ ಅವಶ್ಯ. ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದ್ದು ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು ನೀಡಿ ದೈನಂದಿನ ಜೀವಿತಕ್ಕೆ ಮಾರ್ಗದರ್ಶನ ನೀಡುವ ವಾಕ್ಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಸುವುದೇ ನಮ್ಮ ಉದ್ದೇಶ. ಆದ್ದರಿಂದ ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಆಲಿಸಲು ಸಿದ್ಧರಾಗುವಂತೆ ಈ ಸುಂದರವಾದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಪ್ರಿಯರೇ, ಆಲಿಸಿರಿ.
ಬನ್ನಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ದೇವರ ಆಶೀರ್ವಾದ ಬೇಕಲ್ಲವೇ? ಯಾವಾಗ ನಾವು ದೇವರನ್ನು ಆತ್ಕೊಳ್ಳುತ್ತೇವೋ, ಯಾವಾಗ ನಾವು ದೇವರನ್ನು ಪ್ರಾರ್ಥಿಸುತ್ತೇವೋ, ಆಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳಿಸಿಕೊಂಡು ಸದುತ್ತನ್ನು ದಯಪಾಲಿಸುತ್ತಾನೆ. ನಮ್ಮ ಶರೀರವನ್ನು ಭಾಗಿಸಿ ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕಗಳ ಒಡೆಯನೇ, ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣನೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೆ, ನೀನು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಂಬಿಗಸ್ತನಾಗಿದ್ದುಕೊಂಡು ಅನುದಿನವೂ ನಮ್ಮ ನಡೆಸುತ್ತಾ ಬಂದಿರುವುದಕ್ಕಾಗಿ ದೇವನನ್ನು ಕೊಂಡಾಡುತ್ತೇವೆ. ಕರ್ತನೆ, ದೇವಾದಿದೇವನೇ, ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆ ಬೇಕಪ್ಪ, ನಿನ್ನ ಆಶೀರ್ವಾದ ಬೇಕು, ನಿನ್ನ ನಡೆಸುವಿಕೆ ನಮಗೆ ಬೇಕಪ್ಪ. ಆ ನಿನ್ನ ದಿವ್ಯ ಆಶೀರ್ವಾದಗಳನ್ನು ಅನುಗ್ರಹಿಸು. ಆ ನಿನ್ನ ದಿವ್ಯ ಸಂಬಂಧದಲ್ಲಿ ದೇವ ನಮ್ಮ ನಡೆಸಪ್ಪ. ನಾವು ಯಾವಾಗಲೂ ನಿನ್ನನ್ನು, ನಿನ್ನ ವಾಕ್ಯವನ್ನು ಪ್ರೀತಿ ಮಾಡುತ್ತಾ ಲೋಕದಲ್ಲಿ ಸಾಕ್ಷಿಗಳಾಗಿ ಬೆಳಕಾಗಿ ಈ ಭೂವೆ ಗುಪ್ಪಾಗಿ ಜೀವಿಸಲು ಕೃಪೆ ತೋರಿಸು. ಯಾರ್ಯಾರು ಬಾನುಲಿ ಮೂಲಕ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇದ್ದರೋ ಅವರೆಲ್ಲರನ್ನು ಆಶೀರ್ವಿಸಪ್ಪ. ಅವರ ಕುಟುಂಬಗಳನ್ನು ಆಶೀರ್ವಿಸು. ಅವರ ಜೀವಿತದಲ್ಲಿ ದೇವ ನಿನ್ನ ಉನ್ನತವಾದಂತಹ ಕಾರ್ಯಗಳನ್ನು ನೆರವೇರಿಸು. ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನಿಮ್ಮ ನಿಮ್ಮ ಸತ್ಯವೇದ ಪೆನ್ ಪುಸ್ತಕದೊಂದಿಗೆ ಸಿದ್ದರಾಗಿದ್ದಿರಲ್ಲವೇ? ಹಾಗಾದರೆ ಪ್ರಿಯರೇ, ಬಂದಿರಿ. ಈ ದಿವಸದಲ್ಲಿ ದೇವರು ನಮಗೇನು ಬೋಧಿಸುತ್ತಾನೋ ಅದನ್ನು ಆಲಿಸಿ ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಯುವೇಲನ ಪ್ರವಾದನ ಗ್ರಂಥದ 2:1-6 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಅನೇಕ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದಂಥ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಧ್ಯಾನ ಮಾಡಿದಂಥ ವಿಷಯಗಳಲ್ಲಿ ಪ್ರಾಮುಖ್ಯವಾದಂಥ ವೇದ ವಚನಗಳು, ಚಯೋನಿನಲ್ಲಿ ಕೊಂಬೋದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ಧ್ವನಿಗೈರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ, ಯಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು, ಪರ್ವತಾಗ್ರಗಳಲ್ಲಿ ಅವು ಹಾರಾಡ ಶಬ್ದವು ರಥಗಳ ಚಿತ್ಕಾರದಂತೆಯೂ ಕೊರಳೆಯನ್ನು ನುಂಗುವ ಬೆಂಕಿಯ ಛಟಪಟ ಧ್ವನಿ ಹಾಗೂ ಕೇಳಿಸುತ್ತದೆ. ಅವು ವ್ಯೂಹ ಕಟ್ಟಿಕೊಂಡ ಪ್ರಬಲವಾದ ಸೈನ್ಯವೇ. ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟಪಡುತ್ತವೆ, ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ ಎಂಬ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದ ದೇವನೇ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಯುವೇಲನ ಪ್ರವಾದನ ಗ್ರಂಥದ 2:7 ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರನ್ನು ಆತ್ಕೊಳ್ಳೋಣ. ಯುವೇಲನ ಪ್ರವಾದನ ಗ್ರಂಥ 2:7 ಹೀಗೆ ಓದುತ್ತೇವೆ, ಅದನೆಂದರೆ ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ, ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ, ಆ ಸಾಲುಗಳನ್ನು ಕದಲಿಸುವುದಿಲ್ಲ ಎಂಬುದಾಗಿ. ಕರ್ತನು ಪ್ರಿಯರಾದವರೇ, ನಮ್ಮನ್ನು ಗಮನಿಸಿ. ಜ್ಞಾನೋಕ್ತಿಗಳು 3:27 ಹೀಗೆ ಓದುತ್ತವೆ, ಅದನೆಂದರೆ ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಮಿಡತೆಗಳಿಗೆ ಯಾವ ಅರಸನಾಗಲಿ ನಾಯಕನಾಗಲಿ ಬೇಕಾಗಿಲ್ಲ. ಪ್ರತಿ ಮಿಡತೆಗೆ ತಮ್ಮ ತಮ್ಮ ಕೆಲಸವೇನು ಎಂಬುದಾಗಿ ಅವುಗಳಿಗೆ ಚೆನ್ನಾಗಿ ತಿಳಿದಿರುತ್ತವೆ. ಅವು ಯಾವಾಗಲೂ ಗುಂಪು ಗುಂಪಾಗಿ ಸಾಗುತ್ತವೆ. ಇವೆಲ್ಲನು ಮಿಡತೆಗಳು ಯಾವ ರೀತಿಯಲ್ಲಿ ದಂಡು ದಂಡಾಗಿ ಹೋಗುತ್ತವೋ ಅದೇ ರೀತಿಯಲ್ಲಿ ಯುದ್ದಕ್ಕೆ ಹೋಗುವಂತಹ ಸೈನಿಕರಂತೆ ಅವು ಸಾಗುತ್ತವೆ ಎಂಬುದಾಗಿ ತಿಳಿಸುತ್ತಾನೆ. ಪ್ರಿಯ ದೇವಜನರೇ, ಈ ಎಲ್ಲಾ ಸಂಗತಿಗಳು ನಮಗೆ ಪ್ರಕಟಣೆ ಗ್ರಂಥವನ್ನು ಧ್ಯಾನ ಮಾಡಲು ಸಹಾಯ ಮಾಡುತ್ತವೆ. ಪ್ರಕಟಣೆ ಗ್ರಂಥ 9:1 ಪ್ರಾರಂಭದ 4 ವಚನಗಳಲ್ಲಿ ಗ್ರಂಥಕರ್ತನಾದ ಯೋಹಾನನು ಹೀಗೆ ಬರೆಯುತ್ತಾನೆ, ಐದನೆಯ ದೇವದೂತನು ತುತ್ತರಿ ನೂದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಡಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು ಎಂಬುದಾಗಿ. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಇಲ್ಲಿ ಕೇಳಿಸಿಕೊಂಡ ಮಿಡತೆಯು ಭೂವಿಶೇಷವಾದದು. ಅವು ಹಸರಸರಾಗಿರುವುದನ್ನು ಮುಟ್ಟುವುದಿಲ್ಲ. ಅವು ಮಾನವನನ್ನು ಕೂಡ ಆಕ್ರಮಣ ಮಾಡುವುದಿಲ್ಲ. ಅವು ಯಾರನ್ನು ಆಕ್ರಮಣ ಮಾಡುತ್ತವೆ ಎಂದರೆ, ಯಾರ ಹಣೆಯ ಮೇಲೆ ದೇವರ ಮುದ್ರೆಯುವಿಲ್ಲವೋ ಅವರನ್ನು ಆಕ್ರಮಣ ಮಾಡುತ್ತವೆ. ಅವು ಯಾರನ್ನು ಆಕ್ರಮಣ ಮಾಡುತ್ತವೋ ಅವರು ಅದರ ಬಾಧೆಯನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಮರಣವನ್ನು ಅಪೇಕ್ಷಿಸುತ್ತಾರೆ, ಆದರೆ ಅದು ಬರುವುದಿಲ್ಲ. ಪ್ರಕರಣ ಗ್ರಂಥ 9:5-6 ವಚನಗಳಲ್ಲಿ ಹೀಗೆ ಓದುತ್ತೇವೆ: ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಂದುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಹೊಡೆದಿರುವುದಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು ಎಂಬುದಾಗಿ. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ಮಿಡಿತಗಳ ಕುರಿತು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆಯಲ್ಲವೇ? ಪ್ರಕಟಣೆ ಗ್ರಂಥ 9:7-8 ವಚನಗಳಲ್ಲಿ ಹೀಗೆ ಓದುತ್ತೇವೆ: ಅದನೆಂದರೆ ಆ ಮಿಡಿತಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗಿದ್ದವು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಎಂಥ ಭಯಂಕರವಾದ ವಿವರಣೆಯಲ್ಲವೇ! ಅವು ಒಂದು ವಿಶೇಷವಾದ ರೀತಿಯಾದ ಮಿಡಿತಗಳಾಗಿದ್ದವು. ಈ ಒಂದು ವಿಷಯವನ್ನು ನಾವು ಮಹಾಸಂಗಡ ಕಾಲದಲ್ಲಿ ನೋಡಬಹುದು. ಗ್ರಂಥಕರ್ತನಾದ ಯೋಹನನ್ನು ಹೇಳುವುದನ್ನು ಅನೇಕ ವರ್ಷಗಳ ಹಿಂದೆ ಪ್ರವಾದಿದ ಯುವೆಲನ್ ಹೇಳಿದನು. ಕರ್ತನ ದಿನದಲ್ಲಿ ಮಿಡಿತಗಳ ವಿಶೇಷವೇನು ಎಂಬುದಾಗಿ ಯುವೆಲನ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಕರ್ತನ ಪ್ರಿಯರಾದವರೇ, ನಾವು ಹೊಸದಾಗಿ ವಿಶ್ವಾಸ ಜೀವಿತಕ್ಕೆ ಬಂದ ತಕ್ಷಣವೇ ದೇವರ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರಯಾಸ ಪಡಬೇಕು, ಹಾಗೂ ಆತ್ಮೀಕ ವಿಷಯದಲ್ಲಿ ದಿನೇ ದಿನೇ ನಾವು ಬೆಳೆಯಬೇಕು. ಅದನ್ನು ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಅಪೇಕ್ಷಿಸುತ್ತಾನೆ. ಹೊಸ ವಿಶ್ವಾಸಿಗಳು ಅನಿಸಿಕೊಂಡವರು ಮೊದಲು ಯೋಹಾನನ್ನು ಬರೆದ ಸುವಾರ್ತೆ ಹಾಗೂ ಪ್ರಕಟಣೆ ಗ್ರಂಥವನ್ನು ಓದಬೇಕೆಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ಬರೆಯರೇ, ಅದು ಸರಿಯಲ್ಲ. ಮೊದಲು ನಾವು ಮತ್ತೆನ್ನು ಬರೆದ ಸುವಾರ್ತೆಯೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಮತ್ತೆನ್ನು ಬರೆದ ಸುವಾರ್ತೆಯನ್ನು ಧ್ಯಾನ ಮಾಡಿದ ಮೇಲೆಯೇ ಮುಂದಿನ ಸುವಾರ್ತೆ ವೇದ ಭಾಗವನ್ನು ನಾವು ಧ್ಯಾನ ಮಾಡಬೇಕು. ನನಾತ್ಮಿಕ ಸಹೋದರ ಸಹೋದರಿಯರೇ, ಅನೇಕರು ಸತ್ಯವೇದದಲ್ಲಿ ಬರೆದಿರುವ ಇವೆಲ್ಲನ ಪ್ರವಾದನ ಗ್ರಂಥವನ್ನು ಅಸಡ್ಡೆ ಮಾಡುತ್ತಾರೆ. ಆದರೆ ಅದನ್ನು ಓದಿ ಧ್ಯಾನಿಸುವಾಗ ಕರ್ತನ ದಿನದ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. 7 ವಚನದಲ್ಲಿ ಈಗ ಓದುತ್ತೇವೆ: ಅದನೆಂದರೆ ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ, ತಮ್ಮ ತಮ್ಮ ಸಾಲುಗಳಲ್ಲಿ ನಡೆಯುತ್ತವೆ, ಆ ಸಾಲುಗಳನ್ನು ಕಲಸುವುದಿಲ್ಲ ಎಂಬುದಾಗಿ ಮಿಡತೆಯ ಕುರಿತು ಇಲ್ಲಿ ಯುವೆಲನ್ನು ಬರೆಯುತ್ತಿದ್ದಾನೆ. ಪ್ರಿಯ ದೇವಜನರೇ, ಇಲ್ಲಿ ಯುವೆಲನ್ನು ಮಿಡತೆಯೊಂದಿಗೆ ಕರ್ತನ ದಿನ ಹೇಗಿರುತ್ತದೆ ಎಂಬುದಾಗಿ ಪ್ರಕಟಿಸುತ್ತಿದ್ದಾನೆ. 2:8-10 ವಚನಗಳಲ್ಲಿ ಹೀಗೆ ಓದುತ್ತೇವೆ: ಅದನೆಂದರೆ ಒಂದಕ್ಕೊಂದು ನೂಕಾಡುವುದಿಲ್ಲ, ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆಯುಧಗಳ ನಡುವೆ ನುಗ್ಗುತ್ತವೆ, ಸಾಲುಗಳು ಒಡೆದು ಹೋಗುವುದಿಲ್ಲ. ಪಟ್ಟಣದಲ್ಲೆಲ್ಲ ತ್ವರೆಪಡುತ್ತವೆ, ಗೋಡೆ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇದೇ ರೀತಿಯಾದ ಹೇಳಿಕೆಯನ್ನು ಗ್ರಂಥಕರ್ತನಾದ ಯೋಹಾನನು ಪ್ರಕರಣ ಗ್ರಂಥದಲ್ಲಿ ತಿಳಿಸುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯುವೇಲನ ಪ್ರವಾದನೆ ಗ್ರಂಥ 2:11 ವಚನದಲ್ಲಿ ಹೀಗೆ ಓದುತ್ತೇವೆ: ಯೋಹೋವನು ತನ್ನ ಸೈನ್ಯದ ಮುಂದೆ ಧನಿಗೈಯುತ್ತಾನೆ, ಆತನ ದಂಡು ಬಹುದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ, ಯೋಹೋವನ ದಿನವು ಮಹತ್ತರವೂ ಅತಿ ಭಯಂಕರ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು ಎಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ಮೂರನೇ ಸಾರಿ ಯುವೇಲನು ಕರ್ತನ ದಿನದ ಕುರಿತು ಪ್ರಸ್ತಾಪಿಸುತ್ತಿದ್ದಾನೆ. ಮತ್ತೆನ್ನು ಬರೆದ ಸುವಾರ್ತೆ 24:22 ವಚನದಲ್ಲಿ ಯೇಸುಕ್ರಿಸ್ತನು ಹೀಗೆ ಹೇಳುತ್ತಾನೆ: ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ಇಲ್ಲಿ ನಾವು ಅದನ್ನು ತಾಳಿಕೊಳ್ಳುವವರು ಯಾರು ಎಂಬುದಾಗಿ ಓದಿಕೊಂಡಿದ್ದೇವೆ. ಇದೇ ರೀತಿಯಲ್ಲಿ ಯುವೇಲನು ಯಾರು ತಾಳಿಕೊಳ್ಳುತ್ತಾರೆ ಎಂಬುದಾಗಿ ವಿವರಿಸುತ್ತಾನೆ. ಪ್ರಕಟಣೆ ಗ್ರಂಥದ 7 ಯೋಹಾನನು ದೇವರು ಆ ಪ್ರಕೃತಿಯ ಶಕ್ತಿಯನ್ನು, ಬೀಸುವ ಗಾಳಿಯನ್ನು ಹೇಗೆ ತಡೆಯುತ್ತಾನೆ ಎಂಬುದಾಗಿ ಬರೆಯುತ್ತಾನೆ. ಇಲ್ಲಿ ನಾವು ಇವೆಲ್ಲ ಪ್ರವಾದನ ಗ್ರಂಥ 2:11 ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ: ಅದನೆಂದರೆ ಯಹೋವನು ತನ್ನ ಸೈನ್ಯದ ಮುಂದೆ ಧನಿಗೈಯುತ್ತಾನೆ, ಆತನ ದಂಡು ಬಹುದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ, ಯಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು ಎಂಬುದಾಗಿ. ಪ್ರಿಯ ದೇವಜನರೇ, ಮುಂದೆ ದೇವರ ಕೂಗಿನ ಕುರಿತು ನಾವು ಕೇಳಿಸಿಕೊಳ್ಳುತ್ತೇವೆ. ಇಂಥ ಸಂದರ್ಭದಲ್ಲಿ ಪಾಪಿಗಳೆನಿಸಿಕೊಂಡವರು ಏನು ಮಾಡಬೇಕು? ಒಬ್ಬ ಪಾಪಿಯು ದೇವರ ಬಳಿಗೆ ಬರಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ಪ್ರವಾದಿಯಾದ ಯೋವೇಲನ್ನು ತಿಳಿಸುತ್ತಾನೆ. 2:12 ವಚನದಲ್ಲಿ ಹೀಗೆ ಓದುತ್ತೇವೆ: ಅದನೆಂದರೆ ಯಹೋವನಿಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳುವುದೇನೆಂದರೆ ನೀವು ಮಾನಸಾಂತರಪಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ. ಮಾನಸಾಂತರ ಅಂದರೆ ಏನು? ಮಾನಸಾಂತರ ಅಂದರೆ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕು ಎಂಬುದಾಗಿ. ಅದರ ಮೂಲಕ ಅದು ನಮ್ಮನ್ನು ದೇವರ ಕಡೆಗೆ ನಡೆಸುತ್ತದೆ. ಕೆಲವರು ಮಾನಸಾಂತರ ಪಡುವಾಗ ಕಣ್ಣೀರಿಡುತ್ತಾರೆ. ಅದು ಕೇವಲ ಮಾನಸಾಂತರದ ಒಂದು ಗುರುತಾಗಿರುತ್ತದೆ. ಆದರೆ ಮಾನಸಾಂತರವೆಂದರೆ ಹೃದಯವನ್ನು ಅಥವಾ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದೂ ಆಗಿದೆ. ನಾವು ದೇವರ ಬಳಿಗೆ ಬರಬೇಕಾದರೆ ಮೊದಲು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನಮ್ಮ ಹೃದಯವನ್ನು ಬದಲಾಯಿಸಿಕೊಳ್ಳಬೇಕು. ಅದೇ ನಿಜವಾದಂತಹ ಮಾನಸಾಂತರವಾಗಿರುತ್ತದೆ. ಹಾಗಾದರೆ ಪ್ರಿಯರೇ, ನಾವು ಎಂದಾದರೂ ನಮ್ಮ ಪಾಪಕ್ಕಾಗಿನ ಪಶ್ಚಾತ್ತಾಪಪಟ್ಟಿದ್ದೇವೆಯೋ? ಈ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. 2:13 ವಚನದಲ್ಲಿ ಹೀಗೆ ಓದುತ್ತೇವೆ: ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರುಗುತ್ತಾನೆ ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಹೊರಗಿನ ತೋರಿಕೆಯಲ್ಲಿ ಬದಲಾವಣೆ ಆಗುವುದಿಲ್ಲ, ಆದರೆ ನಮ್ಮ ಹೃದಯದಲ್ಲಿ ಬದಲಾವಣೆಯಾಗಬೇಕು. ನಮ್ಮ ಹೃದಯದಲ್ಲಿ ಮಾನಸಾಂತರ ಪಡಬೇಕು. ನಮ್ಮ ಹೃದಯದಲ್ಲಿ ಕಣ್ಣೀರಿಡಬೇಕು. 13 ವಚನದ ಹೀಗೆ ಓದಿಕೊಂಡಿದ್ದೇವೆ: ಅದೇನೆಂದರೆ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಳಿಗೆ ಮನಮರಗುತ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಪ್ರವಾದಿಯಾದ ಯೋಲನು ನಾವು ದೇವರ ಕಡೆಗೆ ಯಾಕೆ ತಿರುಗಿಕೊಳ್ಳಬೇಕು ಎಂಬುದಾಗಿ ತಿಳಿಸುತ್ತಾನೆ. ಯಾಕೆಂದರೆ ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಳಿಗೆ ಮನಮರಗುತ್ತಾನೆ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಸರ್ವಶಕ್ತನಾದ ದೇವರು ಮನಮರಗುತ್ತಾನೆ ಎಂಬುದಾಗಿ ನಾವು ವಿಮೋಚನ ಕಾಂಡ ಹಾಗೂ ಯೋನನ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಇಸ್ರಾಯೇಲರು ಐಗುಪ್ತದಲ್ಲಿದ್ದಾಗ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕು ಎಂಬುದಾಗಿ ದೇವರು ಅಂದುಕೊಂಡನು. ಆದರೆ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ದೇವರವರಿಗೆ ಒಂದು ಅವಕಾಶವನ್ನು ಕೊಟ್ಟನು. ಆದರೆ ಫರೋನ ಮನಸ್ಸು ಬದಲಾಗಲಿಲ್ಲ. ಅದೇ ರೀತಿಯಲ್ಲಿ ದೇವರು ಯೋನನ ದಿವಸಗಳಲ್ಲಿ ಮಾಡಿದನು. ದೇವರು ಯೋನನನ್ನು ನಿನವೆ ಪಟ್ಟಣಕ್ಕೆ ಹೋಗಿ ದೇವರ ಕಡೆಗೆ ತಿರುಗಿಕೊಳ್ಳಲು ಹೇಳು, ಇಲ್ಲದಿದ್ದರೆ ನಾನು ಅವರನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಿಸಿ ಅವರಿಗೆ ಒಂದು ಬದುಕುವುದಕ್ಕೆ ಅವಕಾಶ ಕೊಟ್ಟನು. ಅದೇ ರೀತಿಯಲ್ಲಿ ನಿನವೆಯವರು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡರು. ಆದುದರಿಂದ ದೇವರು ನಿನವೆಯನ್ನು ನಾಶ ಮಾಡಲಿಲ್ಲ. ಸರ್ವಶಕ್ತನಾದ ದೇವರು ತಾನು ನಿನವೆಯನ್ನು ನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಿ ಈಗ ಹಾಗೆ ಮಾಡದೆ ಅವರನ್ನು ಕ್ಷಮಿಸಿದನು. ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಯಾವಾಗಲೂ ದೇವರ ಮೇಲೆ ಭರವಸೆ ನೀಡಬೇಕು. ಆತನು ಎಂದಿಗೂ ಬದಲಾಗುವುದಿಲ್ಲ. ಒಂದು ವೇಳೆ ಒಬ್ಬ ಪಾಪಿಯು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದಾದರೆ ಆತನು ಅವರ ವಿಷಯದಲ್ಲಿ ಮನ ಮರಗಿದವನಾಗಿ ಅವನು ಕ್ಷಮಿಸುತ್ತಾನೆ. 13ನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರುಗುತ್ತಾನೆ ಎಂಬುದಾಗಿ. ಪ್ರಿಯರಾದವರೇ, ದೇವರು ಯಾವಾಗಲೂ ಕರುಣಿಸುವವನು ಕ್ಷಮಿಸುವನೂ ಆಗಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯುವಲನ ಪರವಾದನೆ ಗ್ರಂಥ 2:14 ವಚನವನ್ನು ಓದುವಾಗ, ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದಾನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಒಂದು ವೇಳೆ ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಕ್ಷಮಿಸುವುದಲ್ಲದೆ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿಕೊಳ್ಳುತ್ತಾನೆ. ಅಪೊಸ್ತಲನಾದ ಪೌಲನು ತನ್ನ ಜೀವಿತವನ್ನು ದೇವರಿಗೆ ಪಾನ ದ್ರವ್ಯವಾಗಿ ಸಮರ್ಪಿಸಿಕೊಳ್ಳದ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲವೇ. ಇವೆಲ್ಲ ಪ್ರವಾದನೆ ಗ್ರಂಥ 2:15 ವಚನದಲ್ಲಿ ಹೀಗೆ ಓದುತ್ತೇವೆ, ಚಿಯೋನಿನಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆನೆಯಿಸಿರಿ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದ ಪ್ರಾರಂಭದಲ್ಲಿ ಕೊಂಬನ್ನು ಓದುವ ವಿಷಯದಲ್ಲಿ ಕೇಳಿಸಿಕೊಂಡಿದ್ದೇವೆ. ಮೊದಲಿನ ವಚನವು ಅದೊಂದು ಎಚ್ಚರಿಕೆಯ ಕೂಗಾಗಿತ್ತು. 15ನೇ ವಚನದಲ್ಲಿ ನಾವು ಓದುವಾಗ, ಪ್ರಿಯರಿದರಲ್ಲೂ ಕೂಡ ನಾವು ಕೊಂಬಿನ ವಿಷಯವನ್ನು ಕೇಳಿಸಿಕೊಳ್ತಿದ್ದೇವೆ. ಅದೇನೆಂದರೆ, ಚೀವನಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆರೆಯಿಸಿರಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ನಾವು ಒಂದಾಗಿ ಕೂಡಿ ಬರಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. ಎಲ್ಲ ಜನರು ದೇವರ ಬಳಿಗೆ ಕೂಡಿ ಬಂದು ದೇವರು ಕೊಡುವ ಸಂದೇಶವನ್ನು ಅವರು ಕೇಳಿಸಿಕೊಂಡು ಪಾಪಕ್ಕೆ ಬೆನ್ನು ಹಾಕಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿತ್ತು. ಅವರ ಜೀವಿತದಲ್ಲಿ ಅದು ಒಂದು ಮಹಾ ಅವಕಾಶವಾಗಿತ್ತು. ದೇವರು ಕರುಣಿಸುವವನು, ಕೃಪಾ ಸಂಪೂರ್ಣವನು, ಒಳ್ಳೆ ದೇವರಾಗಿರುವುದರಿಂದ ಅವರನ್ನು ಸ್ವೀಕರಿಸಿಕೊಳ್ಳಲು ಆತನು ಸಿದ್ದನಾಗಿದ್ದಾನೆ. ಸರ್ವಶಕ್ತನಾದ ದೇವರು ಮೋಶೆ ಮೂಲಕ ಇಸ್ರಾಯೇಲರಿಗೆ ಕೇವಲ ಹಬ್ಬದ ದಿನಗಳನ್ನು ಕೊಟ್ಟನು. ಅದರ ಮೂಲಕ ಅವರು ದೇವರ ಬಳಿಗೆ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಬರಬೇಕಾಗಿತ್ತು. ಆದರೆ ಈಗ ಅವರು ಪಾಪದಲ್ಲಿ ಜೀವಿಸುತ್ತಾ ದೇವರ ವಿಷಯದಲ್ಲಿ ತಿರುಗಿ ಬಿದ್ದಿದ್ದಾರೆ. ಈಗ ಅವರು ದೇವರ ಬಳಿಗೆ ಪಶ್ಚಾತ್ತಾಪದಿಂದ ಬರಬೇಕಾಗಿದೆ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ನಾವು ದೇವರ ಬಳಿಗೆ ಬರಬೇಕಾದರೆ ಒಂದೇ ಒಂದು ದಾರಿ ಇದೆ. ಆ ದಾರಿ ಯಾವುದೆಂದರೆ ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಯೇಸುಕ್ರಿಸ್ತನ ಬಳಿಗೆ ಬರುವುದೇ ಆಗಿದೆ. ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವಿರುತ್ತದೆ. ಒಂದು ವೇಳೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ಖಂಡಿತವಾಗಿ ನಾಶವಾಗಿ ಹೋಗುತ್ತೇವೆ. ಯೇಸುಕ್ರಿಸ್ತನು ಕರುಣಾಸಾಗರನಾಗಿರುವುದರಿಂದ ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಂಡು ಆತನನ್ನು ನಮ್ಮ ಸ್ವಂತ ರಕ್ಷಕನು, ನಮ್ಮ ಸ್ವಂತ ನಾಯಕನು, ನಮ್ಮ ವಿಮೋಚಕನೆಂಬುದಾಗಿ ಹಿಂದೆ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ನಾವು ಜೀವಿಸುತ್ತ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಬಂದು ಪ್ರಿಯರೇ, ಸಮಯ ಇರುವಾಗಲೇ, ಜೀವವಿರುವಾಗಲೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ, ಪಶ್ಚಾತ್ತಾಪಪಡೋಣ. ನಮ್ಮ ಬಟ್ಟೆಗಳನ್ನೆಲ್ಲ, ನಮ್ಮ ಹೃದಯಗಳನ್ನು ಅರೆದುಕೊಂಡು ಯೇಸು ಕ್ರಿಸ್ತನ ಕಡೆಗೆ ಹಿಂದೆ ತಿರುಗಿಕೊಳ್ಳೋಣ. ಯಾಕಂದರೆ ಪ್ರಿಯರೇ, ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಾ ಕೃಪೆಯುಳ್ಳಂಥ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ಹಿಂದೆ ನಾವು ಆತನ ಬಳಿಗೆ ಬಂದು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ, ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ನನಾತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯೆಹೋವನು ನಿಮಗೆ ಕೃಪೆ ತೋರಿಸೇ ತೋರಿಸುವನು. ಯೆಶಾಯ 30:19.
ದೈವಾನ್ ವೇಷಣೆ ಕಾರ್ಯಕ್ರಮ ಹೇಗಿತ್ತು ಪ್ರಿಯರೇ? ದೇವರ ವಾಕ್ಯ ಹಾಗೂ ಸುಮಧುರ ಹಾಡುಗಳನ್ನು ನೀವು ಆಲಿಸಿದ್ದಕ್ಕಾಗಿ ಅಭಿನಂದಿಸುತ್ತೇವೆ. ನಾವು ಪ್ರಸಾರ ಮಾಡುವ ಹಾಡುಗಳು ನಿಮಗೆ ಮೆಚ್ಚುಗೆಯಾದರೆ ನಮಗೆ ತಿಳಿಸಿರಿ. ನಮ್ಮ ಕ್ಯಾಸೆಟ್ ಹಾಗೂ ಹಾಡಿನ ಪುಸ್ತಕ ಬೇಕಾದಲ್ಲಿ ಈ ದಿನವೇ ಪತ್ರ ಬರೆಯಿರಿ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kantbradio882.com. ನಮಸ್ಕಾರ ಪ್ರಿಯರೇ.